ನಂಬಿ ಸಂಬಂಧಪಟ್ಟಿದ್ದೆಲ್ಲ ಕಾಣಿಸುತ್ತೆ. ಉಳಿದೆಲ್ಲ ಮಧ್ಯೆ ಏನಿದೆ ದೊಡ್ಡ ಗ್ಯಾಪ್ ಇದೆ, ಕಾಂದರ್ ಆ ಕಡೆ ಹೋಗುತ್ತೆ, ಅದು ಮನುಷ್ಯರು ಹೋಗಲಿಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಅವೆಲ್ಲ ಇನ್ವಿಸಿಬಲ್, ಮನುಷ್ಯರಿಗೆ ಕಾಣದೇ ಇಲ್ಲ ಅವೆಲ್ಲ. ಆ ಸೈನ್ಸ್ ಒಪ್ಪಿಕೊಂಡಿದೆ ಎಷ್ಟೋ ಇದೆ ನಮಗೆ ಗೊತ್ತಾಗಲ್ಲ ಅಂತ ಹೇಳಿ ಸೈನ್ಸ್ ಇವತ್ತು ಆ ರೀತಿ ಒಪ್ತಾ ಇದೆ. ಮಧ್ಯೆ ಎಷ್ಟೋ ಜನ ವಿಸ್ತಾರ ಹೇಳ್ಬಿಡ್ತಾ, ಆ ಗ್ಯಾಪ್ ಏನು ಫಿಲಪ್ ಮಾಡೋಕ್ಕಾಗೋದಿಲ್ಲ, ಅಲ್ಲಿ ಹೋಗಕ್ಕೆ ಆಗೋದಿಲ್ಲ. ಫಸ್ಟ್ ಇವರು ಹೇಮಕೂಟ, ಏ ಹಂಪಿ ಹೇಮಕೂಟ ಅಲ್ಲ, ಆ ದೊಡ್ಡ ಪರ್ವತ ಗೋಂಡ್ರಿ ಪರ್ವತ, ಹೇಮಕೂಟ ಸಣ್ಣ ಪರ್ವತ, ಹತ್ತಿ 20 ಹತ್ತಿಳಿಬೋದು ಸರ್ತಿ. ಓಂ ನಾರಾಯಣ ಮೃಗಿಲ ಪೂರ್ಣ ಗುಣಾರ್ಣ ಮುಚ್ಚ ಸೂರ್ಯಾಮಿತ ದ್ಯುತಿಮಶೇಷ ನಿರಸ್ತದೋಷಂ ಸರ್ವೇಶ್ವರಂ ಗುರುಮದೇಶ ಋತಂ ಪ್ರಣಮ್ಯ ಭಕ್ಷಾಭಿರುಗರ್ಥಮತಿ ತುಷ್ಟಿಕರಂ ತದಸ್ಯಾ. ಎಷ್ಟಾಗಿತ್ತು? ಆಹ ಸೂರ್ಯಾದಪಿ ಇಂದ್ರಸ್ಯ ವಾಯೋರ್ವಿಷ್ಣೋರಪೀಶತಾಂ ಯಸ್ ಸೂರ್ಯಂ ಯಬುಷಸಂ ಪ್ರಿಯಂತೆ ಪಂಚದೇವತಾಃ. ಆಹ ಸೂರ್ಯಾದಪಿ ಇಂದ್ರಸ್ಯ ವಾಯೋ ವಿಷ್ಣೋರಪೀಶಿತಾಂ, ಸೂರ್ಯನಿಗಿಂತ ಇಂದ್ರ ದೊಡ್ಡವನು, ವಾಯುದೇವರಿಗಿಂತ ವಿಷ್ಣು ದೊಡ್ಡವನು ಅಂತ ಹೇಳ್ತಾ ಇದೆ. ತಾರತಮ್ಯವನ್ನು ಋಗ್ವೇದ ಸ್ಪಷ್ಟ ಹೇಳ್ತಾ ಇದೆ. ಯಹ ಸೂರ್ಯಂ ಯಹ ಉಷಸಂ ಪ್ರಿಯಂತೆ ಪಂಚದೇವತಾಃ, ಯಹ ಉಷಸಂ ಜಜಾನ ಸೂರ್ಯಂ ಜಜಾನ ಅಂತ ವೇದವಾಕ್ಯಗಳು. ಸೂರ್ಯನ ಹುಟ್ಟಿಸಿದವನು, ಉಷಸನ್ನು ಹುಟ್ಟಿಸಿದವನು ಅಂತ ದೇವರ ಹೆಸರು. ಸೂರ್ಯಾದಿಗಳಿಂದ ಮೇಲಾದನಲ್ಲ, ಸೂರ್ಯನ ಹುಟ್ಟಿಸಿದವನು ದೇವರು ಅಂದ ಮೇಲೆ ಗಾಯತ್ರಿ ಮಂತ್ರ ಸೂರ್ಯಮಂತ್ರ ಆಗೋ ಚಾನ್ಸೇ ಇಲ್ಲ. ಯಾಕೆ? ಸೂರ್ಯ ಹುಟ್ಟಿಸಿದವನು ಬೇರೆ ಇದ್ದಾರೆ. ಅಲ್ಟಿಮೇಟ್ ಆಗಬೇಕಾದ್ದು ಗಾಯತ್ರಿ ಮಂತ್ರ ಅಲ್ಟಿಮೇಟ್ ಅಂದ ಮೇಲೆ ಪ್ರತಿಪಾದ್ಯ ಯಾರಾಗಿರ್ಬೇಕು? ಅವನು ಅಲ್ಟಿಮೇಟ್ ಆಗಿರ್ಬೇಕು. ಚಕ್ಷುಷಾ ಜೌಶ್ಚ ಆದಿತ್ಯಶ್ಚ ಚಕ್ಷೋ ಸೂರ್ಯೋ ಅಜಾಯತ ಯಮಾದಿತ್ಯೋ ನವೇದೇತಿ ಪೂರ್ವಾಶ್ರಿತಿರಥಾಪರಾಹ. ಸೂರ್ಯ ಸೂಕ್ತಗಳು ಸೂರ್ಯನ ಎಷ್ಟೇ ಹೊಗಳಿದ್ರು ಕೂಡ ಸೂರ್ಯ ಸರ್ವೋತ್ತಮನಲ್ಲ, ಈಗ ಅದೇ ವೇದ ಹೇಳ್ತಾ ಇದೆ. ಚಕ್ಷುಷಾ ಜೌಶ್ಚ ಆದಿತ್ಯಶ್ಚ, ಪರಮಾತ್ಮನ ಕಣ್ಣಿನಿಂದ ಸೂರ್ಯ ಹುಟ್ಟಿದಾದ ಮೇಲೆ ಸೂರ್ಯ ಹುಟ್ಟಿದವನು, ಅವರಿಗೆ ಸರ್ವೋತ್ತಮತ್ವ ಬರ ಸಂಭವ ಇಲ್ಲ. ಅದು ಪುರುಷ ಸೂಕ್ತ ಹೇಳ್ತಾ ಇದೆ. ಚಕ್ಷೋ ಸೂರ್ಯೋ ಅಜಾಯತ, ಕಣ್ಣುಗಳಿಂದ ಸೂರ್ಯ ಹುಟ್ಟಿದಾದ ಮೇಲೆ ಸೂರ್ಯನ ಹುಟ್ಟಿದೆ ಅಂತ ಸ್ಪಷ್ಟ ಪುರುಷ ಸೂಕ್ತ ಹೇಳಿತು. ಅದೇ ರೀತಿ ಯಮಾದಿತ್ಯೋ ನವೇದ, ಗುರುನಾರಾಯಣ ಉಪನಿಷತ್ ಹೇಳ್ತಾ ಇದೆ. ಸೂರ್ಯನೊಳಗೆ ಪರಮಾತ್ಮ ಇದ್ದಾನೆ, ಅವನು ತಿಳ್ಕೊಳ್ಳೋ ಸೂರ್ಯನಿಗೆ ಆಗೋದಿಲ್ಲ. ನಮ್ಮಳು ದೇವರಿದ್ದಾರೆ, ದೇವರು ನಮಗೆ ಕಂಡಿಲ್ವಲ್ಲ, ಹಾಗೆ ಸೂರ್ಯನ ಒಳಗೆ ದೇವರಿದ್ದಾನೆ. ಆ ಸೂರ್ಯನ ಆ ದೇವರನ್ನು ಸೂರ್ಯ ಪೂರ್ತಿ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಸೂರ್ಯ ಸರ್ವೋತ್ತಮರಲ್ಲ ಅನ್ನೋದಕ್ಕೆ ಇವೆಲ್ಲ ಮಾತುಗಳು. ಪೂರ್ವ ಇತಿ ಪೂರ್ವ ಸ್ತುತಿ ರಥಾಪರಾಹ, ಇವೇ ಮೊದಲಾದ ಎಷ್ಟೋ ಶ್ರುತಿಗಳಿವೆ ಸೂರ್ಯ ಸರ್ವೋತ್ತಮನಲ್ಲ ಅಂತ ಹೇಳೋದಕ್ಕೆ. ವಿಷ್ಣೋರ್ವಾತೋ ಅಜನಿಷ್ಠ ವಾತಾದಿಂದ್ರಸ್ತೋ ರವಿ ಸೋಮಶ್ಚೇತಿ ಲಯೋಪ್ಯೇವಂ ಪೂರ್ವೇ ಪೂರ್ವೇ ಗುಣಾಧಿಕಾಹ. ವಿಷ್ಣೋರ್ವಾತಃ ಅಜನಿಷ್ಠ, ವಿಷ್ಣುವಿನಿಂದ ಯಾರು ಹುಟ್ಟಿದ್ರು? ವಾಯುದೇವರು ಹುಟ್ಟಿದ್ರು. ಪ್ರಾಣಾದ್ವಾಯುರಜಾಯತ ವಾತಾದಿಂದ್ರ, ಅವರಿಂದ ಇಂದ್ರದೇವರು. ತತಃ ರವಿ, ಅನ್ ಮುಂದೆ ಸೂರ್ಯ. ಸೋಮಃ, ಆಮೇಲೆ ಚಂದ್ರ. ಲಯೋಪ್ಯೇವಂ, ಲಯ ಕೂಡ ವಾಪಸ್ಸೇ. ಪೂರ್ವಪೂರ್ವೇ ಗುಣ, ಪೂರ್ವೇ ಪೂರ್ವೇ ಗುಣಾಧಿಕಾಹ. ಯಾರಿಂದ ಹುಟ್ಟಿ ಬಂದಿರ್ತಾರೋ, ಹುಟ್ಟಿ ಬಂದವರು ಕಡಿಮೆ, ಅವರು ಹುಟ್ಟಿಸಿದವರು ಶ್ರೇಷ್ಠ, ಇದು ನಿಯಮ ಇದು. ಅದಕ್ಕೆ ಪಿತೃದೇವೋ ಭವ ಅನ್ನೋ ಮಾತಿನೊಳಗೆ ಆ ಸೂಚನೆ ಇದೆ. ಹುಟ್ಟಿಸಿದವನು ಯಾವಾಗ ಏನಾಗಿರಬೇಕು? ಮಗನಿಂದ ತಂದೆ ಏನಾಗ್ತಾನೆ? ಪೂಜ್ಯನಾಗ್ತಾನೆ. ಆದರೆ ವಿಷ್ಣು ಎಲ್ಲರಿಗೂ ತಂದೆ, ಆದ್ದರಿಂದ ವಿಷ್ಣು ಪರಮ ಪೂಜ್ಯ, ಅವನು ಸರ್ವೋತ್ತಮ. ವಿಷ್ಣೋ ಪ್ರಾಣೋ ಅಜನಿಷ್ಠ ಪ್ರಾಣಾದಿಂದ್ರೋ ರವಿರ್ವಿಭು ವಿಧು ಲಯೋಪ್ಯೇತಾದೃಶಸ್ತೇಷಾಂ ಪೂರ್ವಪೂರ್ವೋ ಗುಣಾಧಿಕ. ಇದಿಷ್ಟು ಕೂಡ ಶ್ರುತಿ, ಇದಿಷ್ಟು ಹೇಳಿದ್ದು ತುರಶ್ರುತಿ. ಮುಂದೆ ಹೇಳೋದು ಪಂಗಶ್ರುತಿ. ವಿಷ್ಣೋಹೋ ಪ್ರಾಣ ಅಜನಿಷ್ಠ, ವಿಷ್ಣುವಿನಿಂದ ಪ್ರಾಣದೇವರ ಅವತಾರವನ್ನು ಮಾಡಿದರು. ಆಮೇಲೆ ಟೀಕಾದಲ್ಲಿ ಬರೀತಾರೆ ವಿಷ್ಣು ಪ್ರಾಣ ಅಂಬುದು ಸೌಪರ್ಣ ಶ್ರುತಿ. ಹಂಪಿ ಮುಂದೆ ಹೇಳ್ತಕ್ಕಂಥ ಪಿಂಗಶ್ರುತಿ. ಪ್ರಾಣಾದಿಂದ್ರೋ ರವಿರ್ವಿಧು ಲಯೋಪ್ಯೇತಾದೃಶಸ್ತೇಷ, ವಿಷ್ಣುವಿನಿಂದ ಪ್ರಾಣ, ಪ್ರಾಣದೇವರಿಂದ ಇಂದ್ರದೇವರು, ಮುಂದೆ ರವಿಹಿ, ಆಮೇಲೆ ಚಂದ್ರ. ಈ ರೀತಿ ಹುಟ್ಟಿದ್ದಾರಲ್ಲ, ಲಯೋಪ್ಯೇತಾದೃಶಸ್ತೇಷ, ಲಯ ರಿವರ್ಸ್ ಪ್ರೋಸೆಸ್ ಅನ್ನು ಹೋಗುದು, ವಿಕ್ರಮೇಣ ಲಯ. ಪೂರ್ವಪೂರ್ವೋ ಗುಣಾಧಿಕ, ಮೊದಲು ಮೊದಲಿನವರು ಅಮಂತರದವರಿಗಿಂತ ಏನಾಗಿದ್ದಾರೆ? ಶ್ರೇಷ್ಠರಾಗಿದ್ದಾರೆ. ತುರಶ್ರುತಿಶ್ಚ ಸೌಪರ್ಣಿ ಲಿಂಗಶ್ರುತಿರಪಿ ದೃಶಿ ಅತಃಸರ್ವಾಧಿಕೋ ವಿಷ್ಣು ನಿರ್ಣೀತ ಶ್ರುತಿ ಸಂಚಯಾತ್. ತುರಶ್ರುತಿ, ಸೌಪರ್ಣಿ ಶ್ರುತಿ, ಪಿಂಗಶ್ರುತಿ, ಈ ಮೂರು ಶ್ರುತಿಗಳು ಕೂಡ ಒಂದೇ ರೀತಿ ಹೇಳ್ತಾವೆ ವಿಷ್ಣು ಸರ್ವೋತ್ತಮತ್ವವನ್ನು. ಅತಃಸರ್ವಾಧಿಕೋ ವಿಷ್ಣು, ಆದ್ದರಿಂದ ವಿಷ್ಣು ಏನಾಗಿದ್ದಾನೆ? ಸರ್ವೋತ್ತಮನಾಗಿದ್ದಾನೆ. ನಿರ್ಣೀತ ಶ್ರುತಿ ಸಂಚಯ, ವೇದಗಳ ಗುಂಪು ಡಿಕ್ಲೇರ್ ಮಾಡ್ತಾ ಇವೆ ವಿಷ್ಣುವೇ ಸರ್ವೋತ್ತಮ ಅಂತ ಹೇಳಿ. ಆದ್ದರಿಂದ ಪ್ರತಿಯೊಂದು ವೇದವಾಕ್ಯವೂ ಕೂಡ ಮುಖ್ಯವಾಗಿ ಯಾರನ್ನು ಹೇಳಬೇಕು? ವಿಷ್ಣುವನ್ನೇ ಹೇಳಬೇಕು. ಅಥೋ ದೋಷವಚೋ ಯತ್ರ ತದ್ವಾಕ್ಯಂ ಅವರಂ ವದೇತ್. ಹಾಗಿದ್ದರೆ ವೇದಗಳಲ್ಲಿ ಎಲ್ಲೆಲ್ಲಿ ಸ್ತೋತ್ರ ಬಂತೋ ಅದೆಲ್ಲ ಯಾರಿಗೆ ಅಪ್ಲಿಕಬಲ್ಲೋ? ದೇವರಿಗೆ ಅಂತ ಹೇಳಿಬಿಟ್ಟು ದೋಷ ಬಂದಾಗ ಏನು ಮಾಡಬೇಕು? ಅವಾಗ ಹೇಳ್ತಾರೆ, ಎಲ್ಲೆಲ್ಲಿ ದೋಷ ಹೇಳ್ತಾರೋ ಅದು ವಿಷ್ಣುಬಿಟ್ಟು ಕೆಳಗಿನ ಹೇಳುತ್ತೆ ಅಂತ ಅರ್ಥ. ದೋಷ ಹೇಳಲ್ಲಿ ಇವರಿಗೆ ಅನ್ವಯ. ಅದಕ್ಕೇನೆ ಆ ನಾಶಿ ಮರುತ್ ಹೋದ, ಆ ಇತ್ತ ಒಂದು ಹೂಲು ಕಟ್ಟಿನ ಹಾರಿಸಲಿಕ್ಕೆ ಆಗಲಿಲ್ಲ, ಅಸಾಮರ್ಥ್ಯವನ್ನು ಹೇಳಿತು. ಪ್ರಶ್ನಾರ್ಥ ಹೇಳ್ತಾರೆ, ಈ ವಾಯು ಯಾರಲ್ಲ? ಮುಖ್ಯವಾಯು ಅಲ್ಲ. ಯಾತಕ್ಕೆ? ಅಶಕ್ತಿ. ಮುಖ್ಯವಾಯುದೇವರಿಗೆ ಅಶಕ್ತಿ ಇಲ್ಲ, ದೇಫೋ ಅಪ್ಲಿಕಬಲ್ ಅಲ್ಲ ಅಂತ ಅರ್ಥ. ನೋಡ್ಕೊಂಡು ಮಾತಾಡ್ಬಿಡ್ತಾರಲ್ಲ ಆ ಥರ. ಆ ಗುಣಗಳನ್ನು ನೋಡಿ ಆ ಗುಣಗಳಿಗೆ ತಕ್ಕಂತೆ ಏನು ಮಾಡಬೇಕಾಗ, ಕೆಳಗೆ ಓಡಾಡುತ್ತಂದ್ರೆ ಪ್ಲೇನ್ ಅಲ್ಲ ಅಂತ ಅರ್ಥ. ಭಾಳ ಸುಲಭ ಅದು. ಪ್ಲೇನ್ ಕೆಳಗೆ ಓಡಾಡೋ ಪ್ಲೇನ್ ಯಾರೂ ಹತ್ತೋದೇ ಇಲ್ಲ, ಅದರಿಂದ ಪ್ಲೇನ್ ಕೆಳಗೆ ಓಡಾಡುತ್ತೆ ಅಂತ ಸರಿಯಲ್ಲ. ಬಸ್ ಮೇಲೆ ಹೋದ್ರೆ ಯಾರೂ ಕೊಡೋದಿಲ್ಲ, ಪ್ಲೇನ್ ಕೆಳಗ್ರೆ ಯಾರೂ ಕೊಡೋದಿಲ್ಲ. ಅರ್ಥ ಆಯ್ತಾ? ಅದೇ ಬಂದು ಹಿಡಿತಾರೆ ಸರ್, ನಿಜವಾಗಿ ಹಿಡಿದೋಗ್ಬಿಡ್ತಪ್ಪ. ಗೊತ್ತಾಯ್ತಾ? ಆ ರೀತಿ ಪ್ಲೇನ್ ಕೆಳಗೆ ಇಳಿದ್ರೆ ದೊಡ್ಡ ನ್ಯೂಸ್ ಅದು. ಪ್ಲೇನ್ ಹಾಡಿದರೆ ನ್ಯೂಸ್ ಅಲ್ಲ, ಯಾಕಂದ್ರೆ ಸಹಜ ಹೋಗ್ತಾ ಇರುತ್ತೆ. ಅದರಿಂದ ಬಸ್ ಹಾರಿದ್ರೆ ದೊಡ್ಡ ನ್ಯೂಸ್ ಅದು ಕೂಡ, ಹಾರಿ ಬಿದ್ದೋಯ್ತು ಅಂತ ಹೇಳಿಬಿಡ್ತಾರೆ. ಅದೇ ರೀತಿ ವಿಷ್ಣುವಿಗೆ ಏನಾದರೂ ದೋಷ ಹೇಳಿದರೆ ನಾಟ್ ಅಪ್ಲಿಕಬಲ್ ಅಂತ ಅರ್ಥ. ಅಥವಾ ದೋಷವಚೋ ಯತ್ರ ತದ್ವಾಕ್ಯ ಅವರಂವದೆ, ಅದು ಯಾರ ಕಡಿಮೆಯವನ್ನು ಹೇಳುತ್ತೆ ಅಂತ ಅರ್ಥ. ನಿರ್ದೋಷತೈವ ವಿಷ್ಣುಸ್ತು ಕ್ರಮಾನ್ ಮಧ್ಯಗತೇಶ್ವಪಿ, ಎಲ್ಲಿ ಬೇಕಾದ್ರೂ ನೋಡಿ ವಿಷ್ಣುವಿಗೆ ಏನು ಹೇಳ್ತಾ ಹೋಗಿದ್ದಾರೆ, ನಿರ್ದೋಷತ್ವ ಹೇಳಿದ್ದಾರೆ. ನಿರ್ದೋಷತ್ವ ವಿಷ್ಣುವಿಗೆ ಹೇಳಿದ ಮೇಲೆ ದೋಷ ಹೇಳ್ತಕ್ಕಂಥ ವಾಕ್ಯಗಳು ವಿಷ್ಣುವಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಅರ್ಥ. ತ್ರಯೋರ್ಥ ಸರ್ವಭೇದೇಶು ದಶಾರ್ಥ ಸರ್ವಭಾರತೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಈ ಪ್ರಶ್ನೆ ಬಂತು. ನೀವು ಒಂದು ಅರ್ಥ ಅದಕ್ಕೆ ಹೇಳಬೇಕು ಅಂತ, ಒಂದು ಇದಕ್ಕೆ ಹೇಳಬೇಕು ಅಂತ ಹೇಳ್ತೀರಿ. ಎಷ್ಟರ್ಥ ಇವೆ ವೇದಕ್ಕೆ ಅಂದರೆ ತ್ರಯೋರ್ಥ ಸರ್ವವೇದೇಶು, ವೇದಗಳಿಗೆ ಎಷ್ಟರ್ಥ ಇದೆ? ಮೂರರ್ಥ ಇದೆ. ಈ ಪ್ರಸಂಗದಲ್ಲಿ ಬಂತದ್ದು ಆಚಾರ್ಯ ಹೇಳಿದ್ದನ್ನು ಅಲ್ಲಿ ಹೇಳಿದ್ದು. ಸುಬೋಧಿಯೊಳಗೆ ವಿಷ್ಣು ಸಹಸ್ರಾವದ ಪ್ರಶ್ನೆ ಬಂದಾಗ ಅಲ್ಲಿ ಐತರೇ ಉಪಶ್ರೆ ಅರ್ಥ ಹೇಳಬೇಕಾದ್ರೆ ಮೂರು ಅಂತ ಹೇಳಿಬಿಟ್ರು. ಆಗ ಪ್ರಶ್ನೆ ಮಾಡಿದ್ದಕ್ಕೆ ಹತ್ತೊಂದು ಮಹಾಭಾರತ ಕೇಳಿದರು, ಇನ್ನೂ ಪ್ರಶ್ನೆ ಮಾಡಿದರೆ ಸಾವಿರ ಅಂತ ವಿಷ್ಣು ಸಹಸ್ರಾವಾಗಿ ಹೇಳಿಬಿಟ್ರು. ಹೇಳಿ ಅಂತ ತಕ್ಷಣ ಹೇಳಿಕೊಟ್ರು. ಈ ಕೊಟೇಶನ್ ಇಲ್ಲಿರೋದು ತ್ರಯೋರ್ಥ ಸರ್ವವೇದೇಶು, ವೇದಗಳಲ್ಲಿ ಸರ್ವ ವೇದಗಳಿಗೂ, ಒಂದೊಂದು ವೇದಕ್ಕಲ್ಲ. ಒಂದು ವೇದವಾಕ್ಯ ಅಂದರೆ ಮಿನಿಮಮ್ ಎಷ್ಟು ಅರ್ಥ ಇರಬೇಕು? ಅದಕ್ಕೆ ಮೂರಿರಲೇಬೇಕು. ದಶಾರ್ಥ ಸರ್ವಭಾರತೆ, ಪ್ರತಿಯೊಂದು ಮಹಾಭಾರತದ ವಾಕ್ಯಕ್ಕೆ ಅತಿ ಕಡಿಮೆ ಅಂದರೆ ಹತ್ತರ್ಥ. ಇಲ್ಲೂ ಕಷ್ಟ, ಮೂರು ಮ್ಯಾಕ್ಸಿಮಮ್ ಅಲ್ಲ, ಮೂರು ಮಿನಿಮಮ್, ಕೆಲವು ವೇದಕ್ಕಿನ್ನೂ ಹೆಚ್ಚು ಅರ್ಥ ಇರಬಹುದು. ವಿಷ್ಣು ಸಹಸ್ರನಾಮಾಪಿ, ವಿಷ್ಣು ಸಹಸ್ರನಾಮವು ನಿರಂತರ ಶತಾರ್ಥಕಂ, ಒಂದೊಂದು ನಾಮಕ್ಕೆ ಅತಿ ಕಡಿಮೆ ಅಂದರೆ ನೂರರ್ಥ. ನಾರಾಯಣಾದಿ ನಾಮಗಳು ನೂರಕ್ಕಿಂತ ಅರ್ಥ ಹೇಳಿಬಿಟ್ಟಿದ್ದಾರೆ, ಆದ್ದರಿಂದ ಅತಿ ಕಡಿಮೆ ಅಂದರೆ ನೂರರ್ಥ ಇವೆ. ಇತಿ ಸ್ಕಾಂದವಚೋ ಯಸ್ಮಾತ್ ಅರ್ಥಭೇದ ವ್ಯಪೇಕ್ಷೆಯ ನಿರ್ದೋಷತ್ವಂ ಹರೇರ್ವಕ್ತಿ ದೋಷವನ್ನೇಷ್ವಪಿ ಕ್ರಮಾತ್. ಇತಿ ಸ್ಕಾಂದವಚೋ ಯಸ್ಮಾತ್, ಆಚಾರ್ಯ ಸ್ವಂತ ಹೇಳಿಲ್ಲ, ಸ್ಕಂದ ಪುರಾಣದ ವಾಕ್ಯ ನೋಡಿ ಅಂತ ಕೋಟ್ ಮಾಡಿದರು. ಇದು ಅರ್ಥಭೇದ ವ್ಯಪೇಕ್ಷೆಯ, ಆ ಯಾತಕ್ಕೆ ಮೂರರ್ಥ ಅಂತ ಕೇಳಿದರೆ ಬೇರೆ ಬೇರೆ ಅರ್ಥ ಹೇಳೋದಕ್ಕೇನೆ ಮೂರರ್ಥ ಅಂತ ಹೇಳಿಕೊಂಡು ಅದು ಹೇಳಿದ್ದು. ನಿರ್ದೋಷತ್ವಂ ಹರೇರ್ವಕ್ತಿ ದೋಷವನ್ನೇಷ್ವಪಿ ಕ್ರಮ. ಈಗ ನಿರ್ದೋಷತ್ವ ಬಂದಲ್ಲಿ ವಿಷ್ಣುವಿಗೆ ಅಪ್ಲಿಕಬಲ್, ದೋಷ ಬಂದಲ್ಲಿ ಇದೇ ನೋಡಿ ಪ್ರಿಯ ಎಷ್ಟು ಹೆಸರು ಬಂದ್ವಿ ಈಗಾಗಲೇ, ರತಿ ಅಂತ ಬಂತು, ಜಯಂತಿ ಅಂತ ಬಂತು, ಆ ಹೆಸರುಗಳು ಯಾರ್ಯಾರಿಗೆ ಆಯ್ತವೆಲ್ಲ, ಆ ಜಯಂತಿ ಬೇರೆ, ಈ ರತಿ ಬೇರೆ, ಬಾಣಾಸುರ ಎಷ್ಟು ಬಾಣಾಸುರ ಬೇರೆ ಇದ್ದಾರೆ. ಬಾಣಾಸುರ ಹೆಸರು ಪರಿಚಯ ಮಾಡ್ಕೊಂಡ ತಕ್ಷಣ ಯಾರು ಅಂತ ನಮ್ಗೆ ಅರ್ಥ ಆಗ್ಬಿಡೋದು. ಅದೇ ರೀತಿಯಲ್ಲಿ ವಿಷ್ಣುವಿನ ಹೆಸರೆಲ್ಲ ಗುಣಗಳೆಲ್ಲ ಸರ್ವೋತ್ತಮತ್ವ ಬಂದಾಗ ಯಾವ ಹೆಸರು ಬಂದರೂ ವಿಷ್ಣುವಿಗೆ ಅಪ್ಲಿಕಬಲ್, ದೋಷ ಬಂದ ಕಾಲಕ್ಕೆ ವಿಷ್ಣುವಿಗೆ ಅಪ್ಲಿಕಬಲ್ ಅಲ್ಲ, ಅದು ಬೇರೆ ಬೇರೆ ದೇವತೆಗಳೇ ಅಪ್ಲಿಕಬಲ್ ಆಗುತ್ತೆ. ಇತಿ ಸ್ಕಾಂದವಚೋ ಯಸ್ಮಾತ್ ಅರ್ಥಭೇದವೇಕ್ಷೆಯ ನಿರ್ದೋಷತ್ವಂ ಹರೇರ್ವಕ್ತಿ ದೋಷವನ್ನೇಷ್ವಪಿ ಕ್ರಮಾತ್. ಹರಿ ನಿರ್ದೋಷ ಅಂತ ಹೇಳೋದು ಅಷ್ಟೇ ಅಲ್ಲ, ಬೇರೆ ದೋಷ ಇದೆ ಅಂತ ಬೇರೆ ಹೇಳ್ತಾ ಇದೆ, ವಿಷ್ಣು ಗುಣಪೂರ್ಣ ಅಂತ ಹೇಳುತ್ತೆ, ಬೇರೆ ಗುಣಪೂರ್ಣರಲ್ಲ ಅಂತ ಹೇಳುತ್ತೆ. ಈ ರೀತಿ ಸ್ಪಷ್ಟಪಡ್ತಿರೋದ್ರಿಂದ ಹರಿಯು ಅನಂತ ಅನಂತ ಕಲ್ಯಾಣ ಕೊನೆ ಪರಿಪೂರ್ಣ ಸಕಲ ದೋಷ ದೂರ ಅಂತ ಸಿದ್ಧ ಆಗುತ್ತೆ ಅಂತ ಅರ್ಥ. ಅಲ್ಲಿಗೆ ನಾಳೆ ಮುಂದಿನ ವಾಕ್ಯ.
ಓಂ ಸಮಸ್ತ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ನಾರಾಯಣಂ ನಮಸ್ಕೃತ್ಯ.